ஸ்ரீகுருப்பியோ நமஹ. அப்ரமம் பங்கரஹிதம் அஜடம் விம்லம் சதா ஆனந்ததீர்த்தமத்லம் பஜேதாப்திரையாபகம் மித்யா சித்தாந்த துத்வாந்த வித்வம்ஷண சக்ஷண ஜெய்தீர்த்தாகத்தனே பாஸ்தாம் நோகுதம்பரே அர்த்திகல்பித கல்போயம் பிரத்யத்திகேசரி வியாசதித்த குருபூயாத் அஸ்மிஷ்டாத் சித்தையே தப்போ வித்யா விரக்தியாதி சத்குணவாகரானம் வாயராஜகுருன் வந்தே ஹைகிரியபாஷியான் பூஜ்ய ராகவேந்திராய சத்யதர்மதாய பஜதாங்க பருக்ஷாய நம்தாம் காமதேனவே துர்வாதி துவாந்திரவையே வைஷ்ணவேந்தி வரேந்தவே ஸ்ரீ ராகவேந்த குருவே நமோ அத்தியந்தையாளவே ஆபாதமௌழி பரியந்தம் குருநாமாக்தியம் ஸ்மரே தேன விக்னாக பிரஷ்யந்தி சித்தியந்த மனோரதாக ஹரி ஓம் ஸ்ரீ குருப்பியோ நம. நாவு ஹரி விஷ்ணு சஹஸ்ரநாம கன்னடா செஷன் இவத்து மாட்டா இத்தீவி. ரிஷி தேவதே சந்திரசிரிபி ஷுரு மாடோண. அஸ்ய ஸ்ரீ விஷ்ணு விஷ்ணோ திவ்ய சஹஸ்ரநாம ஸ்தோத்திர மகாமந்திரஸ்ய ஸ்ரீ வேதவியாசோ பகவான் ருஷி அனுஷ்டுப் சந்த ஸ்ரீ மகாவிஷ்ணு பரமாத்மா ஸ்ரீமன்னாராயணோ தேவதா ஸ்ரீ லக்ஷ்மி நாராயண பிரசாத் சித்தத்தை ஜப விநியோக ஓம் நமோ பகவதே வாசுதேவாய ஓம் விஸ்வஸ்மை நம. ஓம் விஸ்வம் விஷ்ணுர் வஷத்காரோ பூதபவிய பவத் பிரபு பூதகும் பூதபுத்பாவோ பூதாத்மா பூதபாவன பூதாத்மா பரமாத்மா ச முக்தானாம் பரமாகதி அவிய புருஷசாட்சி க்ஷேத்ரஜ்ஞோக்ஷயேவ ச யோகோ யோக விதாம்நேத பிரதான புருஷேஸ்வர நாரசிம்ஹ புஷ்ரீமான் கேசவ புருஷோத்தம சர்வ சர்வ சிவஸ்தானுர் பூதாதிர் நிதிரவிய சம்பவோ பாவனோ பர்த்தா பிரபவ பிரபுரீஸ்வர. நாவு ஈ ஸ்லோகதல்லிருவந்த முதலனே சப்த சர்வ அதர அர்த்த ஏரடு அர்த்தங்களன்னு மாத்து நோடிதிவி. அதரல்லியே தும்பா விஷயங்களு பந்து சர்வ பகவந்த எல்லவோ ஆகிதானே எல்லவோ ஆகிதானே அவனு சர்வ அந்த ஹேளிதரே ಅವನು ಸರ್ವ ಗುಣಪೂರ್ಣ ಸರ್ವ ಗುಣಗಳುಳ್ಳವನಾದ್ದರಿಂದ ಸರ್ವಹ ಅಂಥೇಳಿ. ಸೊ ಸರ್ವಹ ಅಂತ ಹೇಳಿದರೆ ಇನ್ನೊಂದು ನಾವು ಅವನು ಸರ್ವ ವ್ಯಾಪಾರಗಳು ಅಂದರೆ ಈ ಪ್ರಪಂಚದಲ್ಲಿರುವ ಅವನು ಮಾಡುವ ಅಷ್ಟವಿಧ ವ್ಯಾಪಾರಗಳು ಎಲ್ಲ ವ್ಯಾಪಾರ ಈ 8ರಲ್ಲಿ ಸೇರಿಸಬಹುದು. ಆದ್ದರಿಂದ ಎಲ್ಲವೂ ಈ 8ರಲ್ಲಿ ಯಾವುದೋ ಒಂದಾಗಿರುತ್ತೆ. ಕೆಲವು ಜಡ ಪದಾರ್ಥಗಳಿಗೆ ಮಾತ್ರ ಅನ್ವಯವಾಗುವುದು, ಕೆಲವು ಎಲ್ಲರಿಗೂ ಚೇತನರಿಗೆ ಅನ್ವಯವಾಗುವುದು. ಹೀಗೆ ಸಮಸ್ತ ಬ್ಯಸ್ತ ಅಂತ ಭಾಗವತದಲ್ಲಿ ಹೇಳಿದಂತೆ ಜಡ ಪದಾರ್ಥಗಳಿಗೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಿಲ್ಲ, ಚೇತನಗಳಿಗೆ ಮಾತ್ರ ಅವು ಇದೆ. ಆದರೆ ಚೇತನಗಳು ನಿತ್ಯವಾಗಿದೆ, ಅದಕ್ಕೆ ನಿತ್ಯವಾದ ಚೇತನಗಳಿಗೆ ನಿತ್ಯತ್ವ ಇದೆ. ಆದ್ದರಿಂದ ಸ್ವರೂಪ ಸೃಷ್ಟಿ ಇಲ್ಲವೇ ಹೊರತು ಅವುಗಳಿಗೂ ಸೃಷ್ಟಿ ಇದೆ, ಅಂದರೆ ದೇಹ ಸೃಷ್ಟಿಯ ಸೃಷ್ಟಿ. ಹೀಗೆ ಒಂದೊಂದಕ್ಕೂ ಒಂದೊಂದು ವಿಧವಾದ ಇದು. ಆದರೆ ಎಲ್ಲವೂ ಕೂಡ 8 ವ್ಯಾಪಾರಗಳಲ್ಲಿ ಸೇರುವಂಥದ್ದು. ಈ ಎಲ್ಲ ವ್ಯಾಪಾರಗಳನ್ನು ಭಗವಂತ ತಾನೇ ಮಾಡ್ತಾನಾದ್ದರಿಂದ ಅವನು ಆ ಕಾರಣದಿಂದಲೂ ಸರ್ವಹ ಅಂಥೇಳಿ. ಈ ಸರ್ವ ಶಬ್ದ ಬಹಳ ಮಿಕ್ಕ ಶಬ್ದಗಳನ್ನು ಎಲ್ಲವನ್ನು ಇದು ಒಳಗ ಗೊಂಬುವಂತಹ ಶಬ್ದ ಆಗಿದೆ. ಈ ಅಂದರೆ ಎಲ್ಲ ಭಗವನ್ ನಾಮಗಳ ಎಲ್ಲವೂ ಕೂಡ ಇದು ಹೆಚ್ಚು ಕಡಿಮೆ, ಯಾಕಂದ್ರೆ ಭಗವಂತನಲ್ಲಿ ಹೆಚ್ಚು ಕಡಿಮೆಗಳಿಲ್ಲ, ಅವನ ಹೆಸರುಗಳಲ್ಲಿಯೂ ಹೆಚ್ಚು ಕಡಿಮೆಗಳಿಲ್ಲ. ಆದರೆ ಒಂದೊಂದರಲ್ಲಿಯೂ ಏನೇನು ನಮ್ಗೆ ಹೆಚ್ಚಾಗಿ ಕಾಣಿಸಿಕೊಡುತ್ತೆ, ವಿಚ್ ಒನ್ ಕೈಂಡ್ ಆಫ್ ನೋ ಕೈಂಡ್ ಆಫ್ ಮೇಕ್ಸ್ ಅಸ್ ಥಿಂಕ್ ಎ ಲಿಟಲ್ ಮೋರ್ ಅಂತ ನಾ ಹೇಳಿದಾಗ, ಈ ಸರ್ವ ಶಬ್ದ ಇದು ತುಂಬಾ ಯೋಚನೆ ಮಾಡಲಿಕ್ಕೆ ಇರತಕ್ಕಂತಹ ಶಬ್ದ ಆಗಿದೆ. ನಾವು ಭಗವಂತನ ಚತುರ್ಗುಣ ಉಪಾಸನಗಳನ್ನು ಮಾಡುವಾಗ ಸಚ್ಚಿದಾನಂದ ಆತ್ಮ ಅಂತ ಹೇಳಿದರೆ ಸರ್ವ ಎಲ್ಲವೂ ಆ 4 ಗುಣಗಳಾಗಲಿ 8 ಗುಣ ಅಂದ್ರೆ ಒಂದು ಗುಣದೊಳನಂತ ಗುಣಗಳಂತ ಹೇಳಿ ಹರಿಕಥಾಂಶದಲ್ಲಿ ಹೇಳಿದ ರೀತಿಯಲ್ಲಿ ಕೂಡ ಎಲ್ಲವನ್ನು ಒಳ ಸರ್ವ ಅಂದ್ರೆ ಎಲ್ಲವೂ ಎಲ್ಲವೂ ಅಂತ ಹೇಳಿದಾಗ ಇನ್ನ ಅದರಲ್ಲಿ ಬರದೇ ಇರುವಂಥದ್ದೇ ಇಲ್ಲ. ಆದ್ದರಿಂದ ಎಲ್ಲಾ ಗುಣಗಳನ್ನು ಎಲ್ಲಾ ಶಬ್ದಗಳನ್ನು ಎಲ್ಲದರನ್ನು ಕೂಡ ಒಳಗೊಂಬುವಂತಹದ್ದಾಗಿದೆ ಈ ಸರ್ವ ಶಬ್ದ. ಮೇಕ್ಸ್ ಅಸ್ ಥಿಂಕ್ ಮ್ಯಾಕ್ಸಿಮಮ್, ತುಂಬಾ ನಾವು ಯೋಚನೆ ಮಾಡಲಕ್ಕೆ ಯೋಗ್ಯವಾದಂತಹ ಶಬ್ದ ಆಗಿದೆ. ಸೊ ಈ ಸರ್ವ ಶಬ್ದದಲ್ಲಿ ನಾವು ಈ 2ರದ್ದೇ ನೋಡಿದಾಗ ತುಂಬಾ ವಿಷಯಗಳು ಅಲ್ಲಿ ಬರುವಂತಹ ವಿಷಯಗಳು, ಸರ್ವ ಬಹುರೂಪತ್ವ ಭಗವಂತು, ಭಗವಂತನ ಗುಣಪೂರ್ಣತ್ವ ಇವೆಲ್ಲವೂ ನೋಡಿದ್ದೀವಿ. ಸರ್ವ ಅಂತ ಹೇಳಿದಾಗ ಅವನು ಅನಂತ, ಇನ್ಫೈನೈಟ್ ಅಂತ ಹೇಳ್ತೀವಿ. ಈ ಸರ್ವ ಶಬ್ದಕ್ಕೂ ಆ ಅನಂತತ್ವಕ್ಕೂ ಮತ್ತು ವೆರಿ ದೇರ್ ಸೇಮ್ ಆಲ್ಮೋಸ್ಟ್, ಯಾಕಂದ್ರೆ ಎಲ್ಲವೂ ಆಗಿದ್ದಾನೆ. ಯಾರಾದ್ರೆ ಅನಂತವಾಗಿದ್ದಾನೋ ಅವನೇ ಎಲ್ಲವೂ ಆಗಲಕ್ಕಿದೆ. ಸೊ ಅದರಿಂದ ಸರ್ವ ಅಂದ್ರೆ ಎಲ್ಲವೂ ಎಲ್ಲವೂ ಅಂತ ಹೇಳಿದಾಗ ಇಷ್ಟುವರೆಗೂ ನಾವು ನೋಡಿದ್ದು ಅಷ್ಟೇ ಅಲ್ಲದೆ ಸಾಮರ್ಥ್ಯ ತಕೊಂಡ್ರೆ ಅವನು ಸಂಪೂರ್ಣ ಸಾಮರ್ಥ್ಯ ಎಲ್ಲವೂ ಕೂಡ ಇನ್ಫೈನೈಟ್ನೆಸ್ ಅಂಡ್ ಫುಲ್ನೆಸ್. ಈ ಸರ್ವ ಶಬ್ದ ಎರಡನ್ನೂ ಹೇಳುತ್ತೆ, ಅನಂತತ್ವ ಅಷ್ಟೇ ಅಲ್ಲದೆ ಪೂರ್ಣತ್ವ. ಆದ್ದರಿಂದ ಅವನು ಸಾಮರ್ಥ್ಯ ತಗೊಂಡರೆ ಈ ಸರ್ವ ಸಾಮರ್ಥ್ಯ, ಅವನು ಸರ್ವ ಸಮರ್ಥ ಅಂತೇಳಿ. ಸೊ ಸಂಪೂರ್ಣ ಸಾಮರ್ಥ್ಯದಿಂದ ಕೂಡಿದವನಾದ್ದರಿಂದ ಭಗವಂತನಿಗೆ ಸರ್ವ ಅಂದ್ರೆ ಸರ್ವ ಸಮರ್ಥ ಅಂತೇಳಿ. ಇದನ್ನೇ ಶ್ರೀಕೃಷ್ಣ ಪರಮಾತ್ಮನನ್ನು ಅವತಾರ ಮಾಡ್ತಾನಂತ ಹೇಳಿದಾಗ ವಸುದೇವ ಹೇಳುವಂತಹ ಮಾತು ಅದನ್ನು ಹೇಳ್ತಾರೆ. ಸೊ ಅಲ್ಲಿ ಹೇಳುವಾಗ ಸರ್ವಃ ಅಂತ ಹೇಳಿದಾಗ ಅಲ್ಲಿ ಹೇಳುವಂತಹ ಮಾತು ತೇ ಸರ್ವಸ್ಯ ಸರ್ವಾತ್ಮನ ಆತ್ಮವಸ್ತುನಃ ಅಂಥೇಳಿ ಸರ್ವಃ ಸಂಪೂರ್ಣ ಸಾಮರ್ಥ್ಯಾತ್ ಅಂಥೇಳಿ ಭಾಗವತದಲ್ಲಿ ದಶಮಸ್ಕಂದದಲ್ಲಿ 4ನೇ ಅಧ್ಯಾಯದಲ್ಲಿ ಬರುವಂಥದ್ದು. ವಸುದೇವ ಕೃಷ್ಣನಿಗೆ ನೀನು ಸರ್ವ ಅಪ್ಪ, ಅಂದರೆ ನೀನು ಸರ್ವ ಸಮರ್ಥ, ಆದ್ದರಿಂದ ನೀನು ಸರ್ವ ಅಂತ ಹೇಳಿ ಆ ಸರ್ವ ಅಂತ ಕರೆಯುವುದಕ್ಕೆ ಕಾರಣ ಸಾಮರ್ಥ್ಯ ಅಂಥೇಳಿ ಅಲ್ಲಿ ಆ ವಿಚಾರವನ್ನು ಹೇಳ್ತಾರೆ. ಇನ್ನೊಂದು, ನಾವು ಭಗವಂತ ಸರ್ವಜ್ಞ. ಸೊ ಅವನು ಯಾಕೆ ಸರ್ವ ಅಂದರೆ ಸರ್ವಜ್ಞನ, ಸರ್ವ ಎಲ್ಲವೂ, ಯಾರು ಎಲ್ಲವನ್ನು ತಿಳಿದಿದ್ದಾನೋ ಅವನನ್ನು ಎಲ್ಲ ಅಂತ ಕರಿತೀವಿ. ಹೀ ಈಸ್ ಎವ್ರಿಥಿಂಗ್ ಬಿಕಾಸ್ ಹೀ ನೋಸ್ ಎವ್ರಿಥಿಂಗ್, ಹೀ ಈಸ್ ಎವ್ರಿಥಿಂಗ್. ಆದ್ದರಿಂದ ಸರ್ವಜ್ಞತ್ವವನ್ನು ಹೇಳುವಂಥದ್ದು ಇನ್ನೊಂದಾಗಿದೆ. ಸೊ ಭಗವಂತ ಎಲ್ಲವನ್ನೂ ಯಾವಾಗಲೂ ಸದಾ ಸರ್ವದಾ ಸರ್ವವನ್ನೂ ತಿಳಿದಿದ್ದಾನಾದ್ದರಿಂದ ಅವನು ಸರ್ವಜ್ಞ, ಆದ್ದರಿಂದ ಅವನು ಸರ್ವ. ಸೊ ಎಲ್ಲವನ್ನೂ ತಿಳಿದಿರುವ ಕಾರಣದಿಂದ ಸರ್ವಜ್ಞನಾದ್ದರಿಂದ ಅವನು ಸರ್ವ ಅಂತ ಅವನನ್ನು ಕರೀತಾರೆ ಅಂತೇಳಿ ಮಹಾಭಾರತದ ವಚನ ಅಲ್ಲಿ ಹೇಳ್ತಾರೆ. ಸರ್ವಸ್ಯ ಸರ್ವದಾ ಜ್ಞಾನಾತ್ ಸರ್ವಮೇನಂ ಪ್ರತ್ಯಕ್ಷತೆ ಅಂತೇಳಿ ಉದ್ಯೋಗ ಪರ್ವದಲ್ಲಿ ಬರುವಂತಹ ಮಾತು ಶ್ರೀಕೃಷ್ಣ. ಸೊ ಆ ಉದ್ಯೋಗ ಪರ್ವದಲ್ಲಿ ರಾಯಭಾರ ಮಾಡ್ತಾನೆ, ಅವನೇ ಎಲ್ಲವೂ ಅವನೇ ಆಗಿದ್ದಾನೆ. ಆದ್ದರಿಂದ ಅವನಿಗೆ ಸರ್ವ, ಸರ್ವವನ್ನೂ ತಿಳಿದವನಾದ ಕಾರಣದಿಂದ, ಸರ್ವಜ್ಞನಾದ ಕಾರಣದಿಂದ ಅವನಿಗೆ ಸರ್ವ ಅಂತ ವ್ಯವಹಾರ ಮಾಡುವುದು ಇದೆ ಅಂಥೇಳಿ ಸರ್ವ ಅಂತ ಕರೆಯುವುದಕ್ಕೆ ಕಾರಣ ಹಾಗೆ ಹೇಳ್ತಾರೆ. ಇನ್ನೊಂದು, ಅವನು ಸರ್ವ ಅಂತ ಹೇಳಿದರೆ ಇದು ಅದ್ವೈತಕ್ಕೆ ಬಹಳ ಜನಕ್ಕೆ ಗೊಂದಲ ಬರಲಿಕ್ಕೆ ಕಾರಣ ಅದೇ. ಅವನು ಎಲ್ಲ, ಹೀಸ್ ಎವ್ರಿಥಿಂಗ್ ಅಂತ ಹೇಳಿದಾಗ ಅವನು ಎಲ್ಲವೂ ಅಂದರೆ ಅವನಿಗೂ ಎಲ್ಲದಕ್ಕೂ ಅಭೇದ. ಈ ನೋಡ್ರಿ, ಈ ಶಬ್ದ ಪ್ರಥಮ ವಿಭಕ್ತಿಯಲ್ಲಿ ಪ್ರಯೋಗ ಮಾಡುವುದು ಇಟ್ ಈಸ್ ಸುಲಭವಾಗಿ ಅನೇಕ ವಿಷಯಗಳನ್ನು ಹೇಳುವುದಕ್ಕಾಗಿ ಪ್ರಥಮ ವಿಭಕ್ತಿಯಲ್ಲಿ ಪ್ರಯೋಗ ಮಾಡ್ತಾರೆ. ಇದು ಒಂದು ಅಬ್ರಿವಿಯೇಷನ್ ಇದ್ದಂತೆ. ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ವಿಭಕ್ತಿಗಳಲ್ಲಿ ಯಾವುದಾದ್ರೆ ಎಲ್ಲದರಲ್ಲಿಯೂ ಸೇರತಕ್ಕದ್ದಾಗಿದೆಯೋ ಅದನ್ನು ಸುಲಭವಾಗಿ ಪ್ರಥಮ ವಿಭಕ್ತಿಯಲ್ಲಿ ಹೇಳುವುದು ಶಾರ್ಟೆಸ್ಟ್ ಫಾರ್ಮ್ ಆಫ್ ಎಕ್ಸ್ಪ್ರೆಸ್ಸಿಂಗ್ ಇಟ್. ಇದು ನಾವು ಜೀವನದಲ್ಲಿ ಲಿಮಿಟೆಡ್ ಸೆನ್ಸ್ ಅಲ್ಲಿ ನಾವು ಇದು ಬಹಳ, ನಾನು ಬಹಳ ಸತಿ ಉದಾಹರಣೆ ಕೊಡ್ತೀನಿ. ಬಿಲ್ ಗೇಟ್ಸ್ ಅದು ಮೈಕ್ರೋಸಾಫ್ಟ್ ಶುರು ಮಾಡಿದಾಗ ಎಲ್ಲವನ್ನ ಅವನೇ ನಿರ್ಣಯ ಮಾಡ್ತಾ ಇದ್ದ. ಆದ್ದರಿಂದ ಬಿಲ್ ಗೇಟ್ಸ್ ಈಸ್ ಮೈಕ್ರೋಸಾಫ್ಟ್ ಅಂತ ಹೇಳ್ತಾ ಇದ್ರು. ಅವನೇ ಮೈಕ್ರೋಸಾಫ್ಟ್, ಅವನೇ ಮೈಕ್ರೋಸಾಫ್ಟ್ ಅಲ್ಲ, ಯಾಕಂದ್ರೆ ಅವನ ಕಂಪನಿ ಅದು ಹೀಸ್ ಮೈಕ್ರೋಸಾಫ್ಟ್ ಅಂತ ಹೇಳೋದು ಪ್ರಯೋಗ ಇತ್ತು. ಯಾಕೆ ಅಂತ ಹೇಳಿದ್ರೆ ಅದರ ನಿರ್ಣಯ ಪೂರ್ಣವಾಗಿ ಅವನೇ ತಗೊಳ್ತಾ ಇದ್ದ, ಆದ್ದರಿಂದ ಹಾಗೆ ಕರಿತಾ ಇದ್ರು. ಬಟ್ ನಿಜವಾಗಿ ನೋಡಿದ್ರೆ ಹೀಸ್ ನಾಟ್ ದ ಬಿಲ್ಡಿಂಗ್ಸ್, ಹೀಸ್ ನಾಟ್ ದ ಫರ್ನಿಚರ್, ಹೀಸ್ ನಾಟ್ ದ ಎಂಪ್ಲಾಯೀಸ್, ಅವನು ಯಾವುದೂ ಇಲ್ಲ. ಲಿಮಿಟೆಡ್ ಆಗಿಯೇ ಅವನಿಗೆ ಅಧಿಕಾರ ಇತ್ತು. ಲಿಮಿಟೆಡ್ ಅಂದ್ರೆ ಏನು, ಅವನು ಎಲ್ಲರ ಅಂತರ್ಯಾಮಿ ಅಲ್ಲ, ಎಲ್ಲರ ಒಳಗೂ ಎಂಪ್ಲಾಯೀಸ್ ಒಳಗೆ ಅವನೇನು ಇದ್ದಿಲ್ಲ. ಬಟ್ ಹಿ ವಿಲ್ ಆರ್ಡರ್ ಎವರಿಬಡಿ, ಬಟ್ ಹಿ ವಾಸ್ ನಾಟ್ ಇನ್ಸೈಡ್ ಎವರಿಬಡಿ. ಹಾಗಿರುವಾಗಲೇ ಆ ಶಬ್ದ ಪ್ರಯೋಗ ಮಾಡಿದಾಗ ಭಗವಂತನ ವಿಷಯದಲ್ಲಿ ಅವನು ಎಲ್ಲರ ಒಳಗೆ ಎಲ್ಲರನ್ನು ಅಧೀನದಲ್ಲಿ ಇಟ್ಟುಕೊಂಡಿರುವುದು ಮಾತ್ರವಲ್ಲದೆ ಎಲ್ಲರ ಒಳಗೂ ವ್ಯಾಪಿಸಿಯೂ ಅಧೀನದಲ್ಲಿ ಇಟ್ಕೊಂಡಿದ್ದಾನ ಅವನು. ಹಿ ಇನ್ಸೈಡ್ ಪರ್ವೇಡ್ಸ್ ಎವರಿಬಡಿ ಅಂಡ್ ಕಂಟ್ರೋಲ್ಸ್ ದೆಮ್. ಹಾಗಿರುವಾಗ ಅವನು ಎಲ್ಲವೂ ಅಂತ ಹೇಳೋದರಲ್ಲಿ ಆಶ್ಚರ್ಯ ಏನಿಲ್ಲ. ಬಟ್ ವೆನ್ ಎವರ್ ವಿ ಯೂಸ್ ದಟ್, ವಿ ಆರ್ ಆಲ್ಸೋ ಅವೇರ್ ಆಫ್ ಹಿಸ್ ಬೀಯಿಂಗ್ ಡಿಫರೆಂಟ್ ಫ್ರಮ್ ಎವ್ರಿಥಿಂಗ್. ಹೇಗಾದ್ರೆ ಆ ಉದಾಹರಣೆಯಲ್ಲಿ ಬಿಲ್ ಗೇಟ್ಸ್ ಡಿಫ್ರೆಂಟ್ ಫ್ರಮ್ ಫರ್ನಿಚರ್ ಅಂಡ್ ಬಿಲ್ಡಿಂಗ್ಸ್ ಅಂಡ್ ಪೀಪಲ್, ಹಾಗೆ ಭಗವಂತ ತಾನೇ ಎಲ್ಲವನ್ನು ನಿಯಮನ ಮಾಡಿದರೂ, ಅವನೇ ಎಲ್ಲವೂ ಅಂತ ಹೇಳಿದರೂ ಎಲ್ಲವೂ ಅವನೇ, ಅಂದ್ರೆ ಎಲ್ಲವೂ ಅವನ ವಶದಲ್ಲಿ ಇದೆ, ಆದ್ದರಿಂದ ಎಲ್ಲವೂ ಅವನೇ ಅನ್ನೋ ವ್ಯವಹಾರ ಇದೆ. ಇದನ್ನು ಪದ್ಮಪುರಾಣ ನೋಡಿ, ಈ ನಮ್ಮ ಪುರಾಣಗಳಲ್ಲಿ ಬರುವ ವಾಕ್ಯಗಳು, ವೇದಗಳಲ್ಲಿ ಬರುವ ವಾಕ್ಯಗಳು, ಉಪನಿಷತ್ನಲ್ಲಿ ಬರುವ ವಾಕ್ಯಗಳು, ಶಾಸ್ತ್ರದಲ್ಲಿ ಬರುವ ವಾಕ್ಯಗಳು, ಇವೆಲ್ಲವೂ ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕಾಮನ್ ಸೆನ್ಸ್ ನಮಗೆ ತಿಳಿಸಿಕೊಡುವಂಥದ್ದು. ಆದ್ದರಿಂದ ಈ ಅಲ್ಲಿ ಹೇಳುವಂತಹ ಮಾತು ಹೇಗಿದೆ ಅಂತ ಹೇಳಿದರೆ, ಪದ್ಮಪುರಾಣದ ಕೋಟಿ ತ್ವದಧೀನಂ ಯತಃ ಸರ್ವಃ ಅತಃ ಸರ್ವೋ ಭವಾನಿತಿ ವದಂತಿ ಮುನಯಃ ಸರ್ವೇ ನತು ಸರ್ವ ಸ್ವರೂಪತಃ. ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡ್ರಿ, ವಾಟ್ ಎವರ್ ಅದು ಕೊಟ್ಟ ಸ್ಟೇಟ್ಮೆಂಟ್ ಇಸ್ ಎ ಕಂಪ್ಲೀಟ್ ಎಸೆನ್ಸ್ ಆಫ್ ಎವ್ರಿಥಿಂಗ್. ಅದ್ವೈತ ಯೋಚನೆ ಮಾಡುವುದಕ್ಕೂ ಅವಕಾಶವಿಲ್ಲದೆ ಇರುವಂಥದ್ದು. ಯಾಕೆ ಅಂದ್ರೆ ಎಲ್ಲವೂ ನಿನ್ನ ಅಧೀನದಲ್ಲಿ ಇದೆ, ಆದ್ದರಿಂದ ನಿನ್ನನ್ನು ಸರ್ವ ಅಂತ ಕರೀತಾರೆ. ಆದರೆ ನೀನೇ ಅವೆಲ್ಲವೂ ಅಲ್ಲ. ನತು ಸರ್ವ ಸ್ವರೂಪತಃ, ಸ್ವರೂಪತಃ ನೀನು ಮಿಕ್ಕ ವಸ್ತು ಒಂದೇ ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಇದೇ ಪದ್ಮಪುರಾಣ ಹೇಳುವಂತಹ ಮಾತು. ಈ ಪದ್ಮಪುರಾಣ ಹೇಳುವ ಮಾತನ್ನು ನಾವು ವೇದ ವಾಕ್ಯಗಳಿಗೂ ಅನ್ವಯ ಮಾಡ್ಕೋಬೇಕು. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಿದಾಗ ಭಗವಂತನೇ ಬ್ರಹ್ಮ ಸರ್ವಂ ಖಲು, ಅವನೇ ಎಲ್ಲವೂ ಆಗಿದ್ದಾನೆ ಅಂತ ಹೇಳಿದರೆ ಅವನಿಗೂ ಎಲ್ಲ ವಸ್ತುಗಳಿಗೂ ಭೇದವನ್ನು ಹೇಳಿದಂತೆ ಆಗತ್ತೆ. ಅಭೇದ ವಾಕ್ಯದಿಂದ ಭೇದ ಹೇಳಿದಂತಾಗತ್ತೆ. ಹೇಗೆ ಅಭೇದ ವಾಕ್ಯದಿಂದ ಭೇದ ಹೇಗೆ ಬರುತ್ತೆ ಅಂತ ಹೇಳಿದರೆ ಇದೇ ಒಳ್ಳೆ ಉದಾಹರಣೆ. ಅಭೇದ ವಾಕ್ಯದಿಂದ ಭೇದ ಯಾಕೆ ಬರುತ್ತೆ ಅಂತ ಹೇಳಿದರೆ ಅಭೇದ ವಾಕ್ಯ ಹೇಳುವಾಗ ಅವೆಲ್ಲವನ್ನೂ ಅವನ ಹತೋಟಿಯಲ್ಲಿ ಅವನು ವಶದಲ್ಲಿ ಇಟ್ಟುಕೊಂಡಿದ್ದಾನಾದ್ದರಿಂದ ಅದು ವ್ಯವಹಾರ ಮಾಡ್ತೀವಂದರೆ ತಾನೇ ಆಗಿದ್ದರೆ ವಶದಲ್ಲಿ ಎಲ್ಲಿಂದ ಬಂತು? ಹೀ ಕಂಟ್ರೋಲ್ಸ್ ಸಮ್ಥಿಂಗ್ ಅಂದ್ರೆ ದಟ್ ಸಮ್ಥಿಂಗ್ ಶುಡ್ ಬಿ ಡಿಫರೆಂಟ್ ಫ್ರಮ್ ಹಿಮ್. ಅದರ್ವೈಸ್ ವೇರ್ ಇಸ್ ದ ಕ್ವಶನ್ ಆಫ್ ಕಂಟ್ರೋಲಿಂಗ್? ಅವನು ಇನ್ನೊಂದನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ಹೇಳಿದರೆ ಅದು ಅವನಕ್ಕಿಂತ ಬೇರೆ ಆದರೇನೆ ನಾವು ಅದು ಅವನ ವಶದಲ್ಲಿದೆ ಅಂತ ಹೇಳಬಹುದು. ಅದು ಅವನು ಒಂದೇ ಆದರೆ ಅವನ ವಶದಲ್ಲಿರೋದೇನಾಗಿದೆ? ಈ ಕಂಟ್ರೋಲ್ ಹಿಮ್ಸೆಲ್ಫ್. ಅಫ್ಕೋರ್ಸ್ ಅದು ನಾವು ಹೇಳೋ ಅಂದ್ರೆ ಬೇರೆಯವ್ರು ಕಂಟ್ರೋಲ್ ಮಾಡೋದಿಲ್ಲ ಅನ್ನೋದಕ್ಕೆ ಅವನು ಈ ಕಂಟ್ರೋಲ್ ಹಿಮ್ಸೆಲ್ಫ್ ಅಂತ ಹೇಳ್ತೀವಿ. ಇನ್ನು ಮಿಕ್ಕದೆಲ್ಲದರೂ ಕೂಡ ಪ್ರಪಂಚದಲ್ಲಿರುವ ಜಡವಸ್ತುಗಳು ಎಷ್ಟೆಷ್ಟೋ ಇದೆ, ಅವನಿಗೆ ಆ ಜಡವಸ್ತುವಿಗೆ ಅಭೇದ ಹೇಳಿದರೆ ಅರ್ಥ ಇಲ್ಲದೆ ಮಾತಾಗಬತ್ತೆ. ಆದ್ದರಿಂದ ಎಲ್ಲವೂ ಅವನು ವಶದಲ್ಲಿ ಇದೆ ಅಂತ ಹೇಳುವುದರ ಮೂಲಕವಾಗಿಯೇ ಎಲ್ಲವೂ ಅವನಿಗಿಂತ ಭಿನ್ನವಾಗಿದೆ ಅಂತ ಹೇಳುವಂತೆನೂ ಆಗತ್ತೆ. ಬೋಥ್ ಆರ್ ಇನ್ ದ ಸೇಮ್ ಬ್ರೆತ್, ಸೇಮ್ ಮೀನಿಂಗ್, ಸೇಮ್ ಸ್ಟ್ರೆಂತ್, ಸೇಮ್ ಕನ್ಸಿಸ್ಟೆಂಟ್ ಥಾಟ್. ಆದ್ದರಿಂದ ಈ ಸರ್ವ ಶಬ್ದ ವ್ಯವಹಾರ ಮಾಡುವಾಗ ಬ್ಯಾಕ್ ಆಫ್ ದ ಮೈಂಡ್ ಅವನೇ ಎಲ್ಲವೂ, ಹೀಸ್ ಎವ್ರಿಥಿಂಗ್ ಅಂದರೆ ಹೀ ಕಂಟ್ರೋಲ್ಸ್ ಎವ್ರಿಥಿಂಗ್ ಅಂತ ಅರ್ಥ. ಎವ್ರಿಥಿಂಗ್ ಈಸ್ ಪರಮಾತ್ಮ ಅಂದರೆ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಪರಮಾತ್ಮ, ಎವ್ರಿಥಿಂಗ್ ಇಸ್ ಫ್ರಮ್ ಪರಮಾತ್ಮ, ಎವ್ರಿಥಿಂಗ್ ಇಸ್ ಬೈ ಪರಮಾತ್ಮ, ಎವ್ರಿಥಿಂಗ್ ಇಸ್ ಇನ್ಸೈಡ್ ಪರಮಾತ್ಮ, ಎಲ್ಲವೂ ಕೂಡ. ಅಂದರೆ ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ವಿಭಕ್ತಿಗಳೆಲ್ಲವೂ ಬಂತು ಅಲ್ಲಿ. ಅವನು ಎಲ್ಲದರ ಎಲ್ಲವೂ ಅವನ ಒಳಗಿದೆ, ಎಲ್ಲವೂ ಅವನದ್ದೇ ಆಗಿದೆ. ಹೀ ಓನ್ಸ್ ಎವ್ರಿಥಿಂಗ್. ಎಲ್ಲವೂ ಅವನಿಂದನೇ ಬಂದಿದೆ, ಅವನೇ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ, ಅವನೇ ಅವುಗಳಿಗೆ ಅಸ್ತಿತ್ವವನ್ನು ಕೊಟ್ಟಿದ್ದಾನೆ, ಈವನ್ ಸೃಷ್ಟಿ ಮಾಡದೇ ಇರುವುದಕ್ಕೂ ಅಸ್ತಿತ್ವ ಅವನು ಕೊಟ್ಟಿದ್ದಾನೆ. ಅವನಿಂದಲೇ ಅಂದ್ರೆ ಅಲ್ಲಿಂದ ಹೊರಟು ಬಂತು. ಯಾವುದಾದ್ರೂ ಭಗವಂತ ತನ್ನಿಂದ ಹೊರಗೆ ಹಾಕಿದ, ಹೊಟ್ಟೆಯ ಒಳಗಿಂದ ಹೊರಗೆ ಹಾಕಿದ, ಹೊಟ್ಟೆ ಒಳಗೆ ತಗೊಂಡ, ಇದೆಲ್ಲವೂ ಪ್ರಯೋಗ ಮಾಡ್ತಾರೆ. ಬೇರೆ ಆಗಿದ್ದರೆ ನಾವೆಲ್ಲ ಪ್ರಯೋಗ ಮಾಡಬಹುದು, ಇಲ್ಲ ಅಂದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಆದ್ದರಿಂದ ಎಲ್ಲಾ ವಿಭಕ್ತಿಗಳಲ್ಲಿ ಸೇರಿದೆ. ಎವ್ರಿಥಿಂಗ್ ಈಸ್ ಗಾಡ್ ಅಂದ್ರೆ ಎವ್ರಿಥಿಂಗ್ ಈಸ್ ಗಾಡ್ಸ್, ಎವ್ರಿಥಿಂಗ್ ಇಸ್ ಇನ್ ಗಾಡ್, ಎವ್ರಿಥಿಂಗ್ ಇಸ್ ಬೈ ಗಾಡ್, ಎವ್ರಿಥಿಂಗ್ ಬಿಲಾಂಗ್ಸ್ ಟು ಗಾಡ್, ಎಲ್ಲವೂ ಕೂಡ ಎಲ್ಲವೂ ಬಂತು. ಆದ್ದರಿಂದ ಈ ಸರ್ವ ಶಬ್ದವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರ ಚೆನ್ನಾಗಿ ಅರ್ಥ ಆಗತ್ತೆ, ತತ್ವ ಚೆನ್ನಾಗಿ ಅರ್ಥ ಆಗತ್ತೆ, ನಮಗೆ ಸತ್ಯವಾದ ವಿಷಯವೂ ಎಲ್ಲವೂ ಅರ್ಥ ಆಗುತ್ತೆ. ಆದ್ದರಿಂದ ಸರ್ವ ಶಬ್ದ ಇಟ್ ಇಸ್ ಲೈಕ್ ಎಸೆನ್ಸ್ ಆಫ್ ಆಲ್ ದ ಶಾಸ್ತ್ರಸ್. ಈ ಒಂದು ಶಬ್ದದಲ್ಲಿ ಇಡೀ ಶಾಸ್ತ್ರಗಳ ಒಂದು ಸಂಕ್ಷೇಪ ರೂಪವನ್ನೇ ನಾವು ನೋಡಬಹುದು. ಇಟ್ ಇಸ್ ಎ ಕಂಪ್ರೈಸ್ಡ್ ಕನ್ಸೈಸ್ ಫಾರ್ಮ್ ಆಫ್ ದ ಆಲ್ ದ ಶಾಸ್ತ್ರಸ್. ಅದರ ಒಂದು ಎಲ್ಲ ಶಾಸ್ತ್ರಗಳ ಒಂದು ಎಸೆನ್ಸ್ ಅಂತೀವಿ ನೋಡಿ, ಸಾರಭಾಗ ಅದು ಈ ಸರ್ವದಲ್ಲಿದೆ. ಈ ಸರ್ವ ಶಬ್ದದಲ್ಲಿ ಎಲ್ಲ ಶಾಸ್ತ್ರಗಳ ಸಾರಭಾಗ ನಿಂತಿದೆ. ಅವನು ಸರ್ವ ಅಂತ ಹೇಳಿದ್ರೆ ಎಲ್ಲದಕ್ಕೂ ಅವನು ಒಡೆಯನಾಗಿದ್ದಾನೆ. ಸೊ ಹೀಸ್ ಸ್ವಾಮಿ, ಅದಕ್ಕೆ ಸರ್ವ ಸ್ವಾಮಿ. ಆದ್ದರಿಂದ ಸರ್ವ ಎಲ್ಲವೂ ಅವನ ಹತೋಟಿಯಲ್ಲಿದೆ. ಆ ಪದ್ಮಪುರಾಣದ ಕೋಟ್, ತ್ವದ ಅಧೀನಂ ಯದ ಸರ್ವಂ ಅದ ಸರ್ವೋ ಭವಾನಿತಿ ವದಂತಿ ಮುನಯಸ್ಸರ್ವೇ ನತು ಸರ್ವ ಸ್ವರೂಪತಃ ಅನ್ನುವುದು ಅವನು ಸರ್ವಸ್ವಾಮಿ ಅಂತ ಹೇಳುವುದರ ಎಸೆನ್ಸೇ ಆಗಿದೆ. ಅವನು ಸರ್ವಸ್ವಾಮಿ, ಎಲ್ಲದರ ಒಡೆಯ, ಆದ್ದರಿಂದ ಎಲ್ಲ ಅವನೇ, ಅವನೇ ಎಲ್ಲವು, ಅವನು ಎಲ್ಲದರ ಒಡೆಯ, ಆದ್ದರಿಂದ ಅವನೇ ಎಲ್ಲವೂ ಅಂತ ಹೇಳಿಬಿಡ್ತೀವಿ ಅಷ್ಟೇ. ಇಟ್ ಇಸ್ ಸಿಂಪ್ಲೆಸ್ಟ್, ಈಸಿಯೆಸ್ಟ್, ಕ್ವಿಕೆಸ್ಟ್ ವೇ ಆಫ್ ಸೇ ಎಕ್ಸ್ಪ್ರೆಸ್ಸಿಂಗ್ ಇಟ್. ಅದು ಹೇಳುವುದಕ್ಕೆ ಅದು ಸುಲಭವಾಗಿದೆ, ಆದ್ದರಿಂದ ಸರ್ವ ಅನ್ನೋದು ಅವನಿಗೆ ಬಂತು ಅಂತ ಹೇಳಿ. ಇನ್ನೊಂದು, ಅವನು ಸರ್ವಾಂತರ್ಯಾಮಿ, ಎಲ್ಲವೂ ಅವನ ಹತೋಟಿಯಲ್ಲಿರೋದು, ಹೊರಗೆ ಇದ್ದು ಅವನು ಹತೋಟಿಯಲ್ಲಿ ಇಟ್ಕೋಬಹುದು. ಇಟ್ಸ್ ಪಾಸಿಬಲ್. ಯಾವುದರ ಒಳಗೂ ಇಲ್ಲದೆ ಎಲ್ಲದರ ಹೊರಗೂ ಇದ್ದು ಕೂಡ ಎಲ್ಲವನ್ನು ತನ್ನ ಕಂಟ್ರೋಲ್ನಲ್ಲಿ ಮಾಡಬಹುದು. ಬಿಕಾಸ್ ಲೋಕದಲ್ಲಿ ನಾವು ಕಾಣ್ತೀವಿ, ಎವರು ಎಲ್ಲರೂ ಅಂತರ್ಯಾಮಿಗಳಲ್ಲ, ಬಟ್ ವಿ ಸ್ಟಿಲ್ ಕಂಟ್ರೋಲ್ ಪೀಪಲ್. ಒಬ್ಬರು ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡೋದು ಕಾಣುತ್ತೆ ಪ್ರಪಂಚದಲ್ಲಿ. ಆದ್ದರಿಂದ ಭಗವಂತ ಬೇಕಂದರೆ ಯಾವುದರ ಒಳಗೂ ಪ್ರವೇಶ ಮಾಡದೇನೆ, ಯಾವುದರ ಒಳಗೂ ಇಲ್ಲದೇನೆ ಎಲ್ಲವನ್ನು ನಿಯಮನ ಮಾಡಬಹುದು ಬೇಕಂದ್ರೆ ಅವನು. ಆದರೆ ಅವನು ಹಾಗಿಲ್ಲ, ಸರ್ವಾಂತರ್ಯಾಮಿಯೂ ಆಗಿದ್ದಾನೆ. ಅಂದ್ರೆ ಅಣು ಅಣು ಒಳಗೆ ಪ್ರತಿ ಒಂದರ ಒಳಗೂ ಒಳಗೆ ಹೊರಗಿಂದಲೂ ನಿಯಮನ ಮಾಡ್ತಾನೆ, ಒಳಗಿಂದಲೂ ನಿಯಮನ ಮಾಡ್ತಾನೆ. ಇದರ ಮೂಲಕವಾಗಿ ಇನ್ನೊಂದು ವಿಶೇಷವಾದ ವಿಷಯ ಗೊತ್ತಾಗುತ್ತೆ. ಏನಂತ ಹೇಳಿದರೆ ಹೊರಗಿಂದ ನಿಯಮನ ಮಾಡುವುದು ಒಂದು ರೀತಿ, ಒಳಗಿಂದ ನಿಯಮನ ಮಾಡುವುದು ಇನ್ನೊಂದು ರೀತಿ. ಹೊರಗಿಂದ ನೇಮನ ಮಾಡಿದಾಗ ಒಳಗೆ ಏನಾಗ್ತಾ ಇದೆ ಅಂದ್ರೆ ಊಹೆ ಮಾಡಬೇಕು, ಇಲ್ಲ ಗೆಸ್ ಮಾಡ್ಬೋದು, ಇಲ್ಲ ತಿಳಿಬಹುದು, ಎಲ್ಲ ಆಗ್ಬೋದು. ಒಳಗೂ ಇದ್ದರೆ, ಅಣುವಣು ಒಳಗೆ ಅವನಿದ್ದರೆ ಆ ಸರ್ವಜ್ಞತ್ವವು ಇನ್ನೂ ಚೆನ್ನಾಗಿ ಅರಿವಾಗುತ್ತೆ ನಮಗೆ. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯಾಕಂದ್ರೆ ಅಣುವಣುವಿನಲ್ಲಿ ಅವನಿದ್ದಾನೆ. ಪ್ರತಿಯೊಂದು ಇಂಟರ್ ಅಟಾಮಿಕ್ ಸ್ಪೇಸ್ ನಲ್ಲಿ, ಇಲ್ಲ ಇಂಟರ್ ಎಲೆಕ್ಟ್ರಾನಿಕ್ ಸ್ಪೇಸ್ ನಲ್ಲಿ ಎಲ್ಲ ಕಡೆ ಅವನಿರುವಾಗ ಎಲ್ಲೆಲ್ಲಿ ಏನಾಗ್ತಾ ಇದೆ ಎಲ್ಲವೂ ಅವನಿಗೆ ತಿಳಿದಿದೆ. ಆದ್ದರಿಂದ ಅವನ ಆ ಸರ್ವಜ್ಞತ್ವವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸರ್ವಾಂತರ್ಯಾಮಿತ್ವ ಉಪಯೋಗಿ ಆಗತ್ತೆ. ಆದ್ದರಿಂದ ಅವನು ಸರ್ವ, ಆ ಸರ್ವ ಆಗುವ ರೀತಿ, ಸರ್ವ ನಿಯಾಮಕತ್ವವು ಸರ್ವಾಂತರ್ಯಾಮಿತ್ವೇನ ಮಾಡ್ತಾನೆ. ಎಲ್ಲದರ ಒಳಗೂ ಅಂತರ್ಯಾಮಿಯಾಗಿದ್ದಾನೆ. ಆದ್ದರಿಂದ ಸರ್ವ, ಸರ್ವ ಅಂದ್ರೆ ಸರ್ವಾಂತರ್ಯಾಮಿ, ಎಲ್ಲದರ ಒಳಗು. ಅಂತಹ ಸಿತ್ವ ಯಮನಂ ಕರೋತಿ, ಒಳಗೆ ಇದ್ದು ಕಂಟ್ರೋಲ್ ಮಾಡ್ತಾನೆ. ಆದ್ದರಿಂದ ಸರ್ವಾಂತರ್ಯಾಮಿ ಅಂತ ಹೇಳಿ ಭಗವಂತನೇ ಕರುವಂಥದ್ದು. ಸೊ ಇದನ್ನ, ಈ ಸರ್ವಾಂತರ್ಯಾಮಿ ಆಗಿ ಇದ್ದಾನೆ ಅನ್ನುವ ಅಭಿಪ್ರಾಯದಲ್ಲಿ ರುದ್ರದೇವರು ಭಗವಂತನನ್ನು ಸರ್ವ ಅಂತ ಹೆಸರಿನಿಂದ ಕರೆದಿದ್ದಾರೆ ಅಂತ ಹೇಳಿ, ಸರ್ವಸ್ಮ ಆತ್ಮನೇ ನಮಃ ಅಂತ ಹೇಳಿ ಅವನು ಎಲ್ಲದಕ್ಕೂ ಸರ್ವಸ್ಮೈ, ಸರ್ವಸ್ಮ ಅಂದ್ರೆ ಸರ್ವಸ್ಮೈ, ಸರ್ವ ಅಂತ ಕರೆಯಲ್ಪಡುವ ಆ ಪರಮಾತ್ಮ, ಅವನು ಆತ್ಮ, ಅಂತರಾತ್ಮ, ಪರಮಾತ್ಮ ಆಗಿದ್ದಾನೆ, ಅವನಿಗೆ ನಮಸ್ಕಾರ ಅಂತ ಹೇಳಿ, ಸರ್ವ ಅಂತರ್ಯಾಮಕತ್ವಾತು ಸರ್ವನಾಮ ಜನಾರ್ದನ ನದು ಸರ್ವಸ್ವರೂಪತ್ವಾತ್ ಸರ್ವೇಶ ಅಸೌ ಹರಿರ್ಯತಃ. ನಾವು ಪದ್ಮಪುರಾಣದ ಕೋಟ್ ನೋಡಿದ್ದೇವೆ, ಅದಕ್ಕೆ ಕ್ಲೋಸ್ ಆಗಿರುವಂತಹ ಕೋಟ್ ಬ್ರಹ್ಮತರ್ಕದಿಂದ ಹೇಳುವಂತಹದ್ದು ಭಾಗವತಾತ್ಮನಿರ್ಣಯದಲ್ಲಿ. ಇದು ನಾಲ್ಕನೇ ಅಧ್ಯಾಯ, ನಾಲ್ಕನೇ ಸ್ಕಂದದ 23ನೇ ಅಧ್ಯಾಯ 33ನೇ ಶ್ಲೋಕದಲ್ಲಿ ಬರುವಂತಹ ಸರ್ವಸ್ಮ ಆತ್ಮನೇ ನಮಃ ಅನ್ನುವ ಭಾಗವತ ಶ್ಲೋಕಕ್ಕೆ ಬ್ರಹ್ಮತರ್ಕದಿಂದ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ ಭಾಗವತ ತಾತ್ಪರ್ಯದಲ್ಲಿ ಹೇಳುವಂತಹ ಮಾತು, ಸರ್ವ ಅಂತರ್ಯಾಮಕತ್ವಾತು ಎಲ್ಲದರ ಒಳಗೆ ಇದ್ದು ನೇಮನ ಮಾಡುವುದರಿಂದ ತು ಸ ಆದ್ದರಿಂದಲೇ ಏವ ಸರ್ವನಾಮ ಜನಾರ್ದನ, ಅವನಿಗೆ ಸರ್ವ ಅಂತ ಹೆಸರು ಬಂತು ಜನಾರ್ದನ ಪರಮಾತ್ಮನಿಗೆ. ನತು ಸರ್ವ ಸ್ವರೂಪತ್ವಾತ್ ಅವನೇ ಎಲ್ಲವೂ ಅಲ್ಲ, ಸರ್ವೇಶ ಅಸೌ ಹರಿಹಿ ಯತಃ, ಅವನು ಎಲ್ಲದಕ್ಕೂ ಒಡೆಯನಾಗಿದ್ದಾನೆ, ಸರ್ವ ಈಶನಾಗಿದ್ದಾನೆ. ಈಶ ದಾಸ ಭಾವ, ಈ ಸರ್ವ ಶಬ್ದ ನಮಗೆ ತಿಳಿಸಿಕೊಡುತ್ತೆ, ಇದು ಅಭೇದವನ್ನು ತಿಳಿಸಿಕೊಡುವುದಲ್ಲ. ಆದ್ದರಿಂದಲೇ ಅಭೇದವನ್ನು ಖಂಡನ ಮಾಡಲಿಕ್ಕೆ ಸರ್ವ ಶಬ್ದವನ್ನು ನಾವು ಉಪಯೋಗಿಸಬಹುದು. ಯಾಕೆ ಅಂದರೆ ಈ ಸರ್ವ ಶಬ್ದ ಈಶ ದಾಸ ಭಾವವನ್ನು ನಮಗೆ ಬೋಧನೆ ಮಾಡುವಂಥದ್ದೇ ಈ ಸರ್ವ ಶಬ್ದ ಆಗಿದೆ. ಆದ್ದರಿಂದ ಇದು ಕೂಡ ಈ ಸರ್ವ ಶಬ್ದದ ಇನ್ನೊಂದು ಅರ್ಥವಾಗಿದೆ. ಇನ್ನೊಂದು ಸರ್ವ ಅಂತ ಹೇಳಿದರೆ ಸರ್ವವ್ಯಾಪಿ, ಸರ್ವ ಎಲ್ಲದರ ಕಡೆನೂ ಹರಡಿದ್ದಾನೆ, ಹೀ ಪರ್ವೇಸ್ ಎವ್ರಿಥಿಂಗ್, ಎಲ್ಲ ಕಡೆನೂ ಹರಡಿದ್ದಾನೆ. ಆದ್ದರಿಂದ ಸರ್ವವ್ಯಾಪಕನಾಗಿರುವ ಕಾರಣದಿಂದಲೂ ಅವನಿಗೆ ಸರ್ವ ಅಂತ ಕರಿತೀವಿ. ಸರ್ವವ್ಯಾಪಕ ಸರ್ವ, ಅದು ಹೇಗೆ ಅಂತ ಹೇಳಿದರೆ ಅಲ್ಲಿ ಹೇಳ್ತಾ ಇದ್ದಾರೆ, ಇದು ಅರ್ಜುನ ಗೀತಾದಲ್ಲಿ ಹೇಳುವಂತಹದ್ದು. ಗೀತಾದಲ್ಲಿ ಅರ್ಜುನನಿಗೆ ತಿಳಿಸಿಕೊಡುವ ಸಂದರ್ಭದಲ್ಲಿ ಹೇಳುವಂತಹದ್ದು 11ನೇ ಅಧ್ಯಾಯದಲ್ಲಿ. ಸೊ ಭಗವಂತ ವಿಶ್ವರೂಪವನ್ನು ತೋರಿಸಿಕೊಡ್ತಾನೆ. ಆವಾಗ ವಿಶ್ವರೂಪ ಅನ್ನೋದು ನಮ್ಮ ವಿಶ್ವಂ ವಿಷ್ಣು ಅಂತ ಹೇಳಿದಾಗ ವಿಶ್ವ ಶಬ್ದ, ಆ ವಿಶ್ವ ಶಬ್ದಕ್ಕೂ ಈ ಸರ್ವ ಶಬ್ದಕ್ಕೂ ತುಂಬಾ ಕ್ಲೋಸ್ನೆಸ್ ಇದೆ. ವಿಶ್ವ ಅಂದ್ರೂ ಎಲ್ಲವೂ, ಸರ್ವ ಅಂದ್ರೂ ಎಲ್ಲವೂ, ಒಂದು ವಿಧವಾಗಿ ಅವು ಸಮಾನಾರ್ಥಕಗಳು. ಸೊ ಆದ್ರೆ ನಾವು ಎರಡನ್ನು ಒಂದೇ ಅರ್ಥ ಇದ್ರೂ ಕೂಡ ಬಳಸುವಾಗ ಪ್ರಯೋಗಗಳು ಬೇರೆ ಬೇರೆ ಕಡೆ ಪ್ರಯೋಗ ಮಾಡ್ತೀವಿ. ವಿಶ್ವ ಪ್ರಪಂಚಕ್ಕೆ, ಯಾಕಂದ್ರೆ ಈ ಪ್ರಪಂಚಕ್ಕೆ ವಿಶ್ವ ಅಂತ ಕರಿತೀವಿ, ಎಲ್ಲವೂ ಈ ಪ್ರಪಂಚ. ಸರ್ವ ಅಂತ ಪ್ರಪಂಚಕ್ಕೆ ಕರೆಯೋದಿಲ್ಲ ನಾವು. ಭಗವಂತ ಅವನು ವಿಶ್ವವ್ಯಾಪಕ, ಸರ್ವವ್ಯಾಪಕ. ಸೊ ಅಲ್ಲಿ ಎರಡೂ ಇದೆ, ಅವನು ಸರ್ವವ್ಯಾಪಕ, ವಿಶ್ವವ್ಯಾಪಕ, ಎಲ್ಲವೂ ಅನ್ನುವ ಅರ್ಥದಲ್ಲಿ. ಸೊ ಆದ್ದರಿಂದ ಕೆಲವು ಕಡೆ ಈ ಶಬ್ದವನ್ನು ಪ್ರಯೋಗ ಮಾಡುವುದು ಸ್ವಲ್ಪ ವ್ಯತ್ಯಾಸ, ಆದರೆ ಅರ್ಥ ಎರಡು ಒಂದನ್ನೇ ತಿಳಿಸಿಕೊಡುತ್ತೆ. ಗೀತೆಯಲ್ಲಿ ಆ ವಿಶ್ವರೂಪ ಕೃಷ್ಣ ತೋರಿಸಿದ್ದಾನೆ ಅಂದರೆ ಈ ವಿಶ್ವರೂಪವನ್ನು ತೋರಿಸುವುದು ಅವನಿಗೆ ಸಾಮರ್ಥ್ಯವಿದೆ. ಎಲ್ಲರೂ ಭಗವಂತನೇ ಆಗಿದ್ದರೆ ಎಲ್ಲರೂ ವಿಶ್ವರೂಪವನ್ನು ಯಾವಾಗಲೂ ಒಂದ್ಸರಿ ತೋರಿಸ್ಬೇಕು. ಅಂತ ಸಾಧನೆಯಲ್ಲಿ ನಾವು ಯಾವಾಗಾದರೆ ಭಗವಂತ ಅಂತ ಅರಿತೀವೋ ಆವಾಗ ತೋರಿಸಿಕೊಡ್ತೀವಿ ಅಂತ ಹೇಳಿದರೆ, ಸಗುಣ ಬ್ರಹ್ಮವಾಗಿ ನಾವು ತೋರಿಸಿಕೊಡ್ತೀವೋ ನಿರ್ಗುಣ ಬ್ರಹ್ಮವಾಗಿ ತೋರಿಸಿಕೊಡ್ತೀವಿ. ನಿರ್ಗುಣ ಬ್ರಹ್ಮ ವಿಶ್ವರೂಪ ತೋರಿಸಬಲ್ಲನೋ ಇಲ್ಲವೋ, ಅವನಿಗೆ ಗುಣಗಳಿಲ್ಲ ಆದ್ದರಿಂದ ವಿಶ್ವರೂಪ ತೋರಿಸಲಿಕ್ಕೆ ಆಗೋದಿಲ್ಲ. ವಿಶ್ವರೂಪ ತೋರಿಸುವವನು ಸಗುಣ ಬ್ರಹ್ಮ ಮಾತ್ರ ಆಗಬೇಕು. ಇದರಿಂದ ಈ ಸಗುಣನಿ ನಿರ್ಗುಣ ಬ್ರಹ್ಮಗಳನ್ನುವ ವ್ಯತ್ಯಾಸವನ್ನು ಕೂಡ ದೂರ ಮಾಡುವಂಥದ್ದು ಈ ಸರ್ವಶಬ್ದ. ಆ ವಿಧವಾಗಿ ಎರಡು ಬ್ರಹ್ಮಂದಿರು ಇಲ್ಲ, ಸರ್ವ ಎಲ್ಲವೂ ಆಗಿದ್ದಾನೆ. ಯಾವನಾದರೆ ಎಲ್ಲವೂ ಆಗಿದ್ದಾನೋ ಅವನೇ ಸಗುಣ ಬ್ರಹ್ಮವು, ಅವನೇ ಅವನನ್ನೇ ನಾವು ನಿರ್ಗುಣ ಬ್ರಹ್ಮ ಅಂದರೆ ನಿರ್ಗುಣ ಶಬ್ದದ ಅರ್ಥ ಬೇರೆಯಾಗಿ ಹೇಳಬೇಕೇ ಹೊರತು ಸಗುಣ ಬ್ರಹ್ಮ ಒಬ್ಬನಿದ್ದಾನೆ, ನಿರ್ಗುಣ ಬ್ರಹ್ಮ ಇನ್ನೊಬ್ಬನಿದ್ದಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಈ ಸರ್ವಶಬ್ದ ಎರಡು ಬ್ರಹ್ಮಂದರು ಇಲ್ಲ, ಆ ಭಗವಂತ ವಿಶ್ವರೂಪ ತೋರಿಸಿದಾಗ ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಆ ಕೃಷ್ಣ ಅವನು ಆ ವಿಶ್ವರೂಪವನ್ನು ತೋರಿಸಿದಾಗ ಅಲ್ಲಿ ಬರುವಂತಹ ಮಾತು ಕೃಷ್ಣನನ್ನು ವರ್ಣನ ಮಾಡ್ತಾ ಎಲ್ಲ ವ್ಯಾಪಿಸಿ ಇದ್ದಾನಾದ್ದರಿಂದ ಭಗವಂತ ನನ್ನ ಸರ್ವ ಅಂತ ಕರೀತಾರೆ ಅಂತ ಹೇಳಿ ಅರ್ಜುನ ಭಗವಂತನನ್ನು ಸ್ತೋತ್ರ ಮಾಡ್ತಾ ಕೃಷ್ಣ ವಿಶ್ವರೂಪವನ್ನು ತೋರಿಸಿದಾಗ ಅರ್ಜುನ ಹೇಳುವಂತಹ ಮಾತು, ನೀನೇ ಅಪ್ಪ ಸರ್ವ ಅಂತ ಕರೆಯಲ್ಪಟ್ಟವನಾಗಿದ್ದೀ ಅಂತ ಹೇಳಿ ನಿವೇದನ ಮಾಡಿಕೊಳ್ತಾನೆ ಅರ್ಜುನ ಕೃಷ್ಣನಿಗೆ. ಆದ್ದರಿಂದ ಅವನು ಸರ್ವ ಸರ್ವವ್ಯಾಪಕ ವಿಶ್ವವ್ಯಾಪಕ ವಿಶ್ವರೂಪ ತೋರಿಸಿದಾಗ ಅವನೇ ಸರ್ವ ಅನ್ನೋದು ಇನ್ನೂ ಚೆನ್ನಾಗಿ ಗೊತ್ತಾಗತ್ತೆ. ಆದ್ದರಿಂದ ಅದು ಕೂಡ ಜೀವ ಬ್ರಹ್ಮ ಭೇದವನ್ನು ತಿಳಿಸಿಕೊಡುವಂತಹದ್ದಾಗಿದೆ ಆ ವಿಶ್ವರೂಪ ದರ್ಶನವು. ಆದ್ದರಿಂದ ಕೂಡ ಅಲ್ಲಿ ಸರ್ವ ಅಂದರೆ ಭಗವಂತನು ಒಬ್ಬನೇ ಸರ್ವ ಅಂಥೇಳಿ. ಇನ್ನೊಂದು ಭಗವಂತ ಸರ್ವ ಅಂದರೆ ಸರ್ವಪ್ರದಃ ಎಲ್ಲ ಕೊಡುವವನವನೇ ಅಂಥೇಳಿ. ಸರ್ವಪ್ರದನಾದ್ದರಿಂದ ಸರ್ವ ಎಲ್ಲವನ್ನೂ ನೀಡುವವನು ಎಲ್ಲವನ್ನೂ ಕೊಡುವವನು ಸರ್ವಪ್ರದನಾಗಿದ್ದಾನೆ. ಆದ್ದರಿಂದ ಅವನು ಪ್ರಕೃತಿಯಲ್ಲಿ ಇದ್ದು ಕೊಡ್ತಾನೆ. ಕೊಡುವುದನ್ನೇ ನಾವು ನಮಗೆ ಮಳೆ ಬರ್ತಾ ಇದೆ, ದೇವರೇನು ಕೊಡ್ತಾ ಇಲ್ವಲ್ಲ, ಮಳೆ ತಾನಾಗಿ ಬೀಳ್ತಾ ಇದೆ. ಸೊ ಮಳೆ ಕೊಟ್ಟಿದ್ದು ದೇವರಲ್ಲಿ ಅಂತ ಹೇಳಿದರೆ ಆ ಮಳೆಯ ಅಣುವಣುವಿನಲ್ಲಿ ಭಗವಂತ ಇದ್ದಾನೆ, ಆ ಮಳೆ ಬರುವಂತವನೇ ಮಾಡ್ತಾನೆ. ಆದ್ದರಿಂದ ಪ್ರಕೃತಿಯ ಸಮಸ್ತ ಶಕ್ತಿಗಳ ಒಳಗೂ ಇದ್ದು ಪ್ರಕೃತಿ ಏನೇನು ಕೊಡ್ತಾ ಇದೆ, ಅನ್ನ ಸಿಗತ್ತೆ ಪ್ರಕೃತಿಯಿಂದ ಅಂದರೆ ಅದು ಭಗವಂತನಿಂದಲೇ. ಹೀಗೆ ನಮಗೆ ಯಾವುದು ಯಾವುದು ಸಿಗತ್ತೋ ಯಾವುದು ಯಾವುದು ನಮಗೆ ಬರ್ತಾ ಇದೆಯೋ ಅವೆಲ್ಲವೂ ಕೂಡ ಭಗವಂತನ ಇಚ್ಛೆ ಅನುಗ್ರಹ ದಯಾ ಅದರಿಂದಲೇ ಬಂದಿದ್ದು. ಅವನು ಸರ್ವಪ್ರದನಾಗಿರುವ ಕಾರಣದಿಂದಲೇ ಅವನಿಗೆ ಸರ್ವ ಅಂತ ಕರೆದಿದ್ದಾರೆ ಅಂಥೇಳಿ ಅಲ್ಲಿ ಬರುವಂತಹ ಮಾತು ಸರ್ವಮಿತ್ಯಾಕಾಶೆ ಅಂತೇಳಿ ತೈತ್ರಿಯ ಉಪನಿಷತ್ತಲ್ಲಿ ಹೇಳುವಾಗ ಅಲ್ಲಿ ಬರುವಂತಹದ್ದು ಸರ್ವ ಸರ್ವ ಪ್ರದತ್ವಾತ್ತು ಪ್ರಕೃತವು ಪುರುಷೋತ್ತಮ ಅಂಥೇಳಿ ಯಜು ಸಂಹಿತೆಯಿಂದ ಭಾಷ್ಯವನ್ನು ಹೇಳುವಾಗ ಆಚಾರ್ಯರು ಹೇಳ್ತಾರಲ್ಲಿ, ಅಂದರೆ ಅವನು ಎಲ್ಲವನ್ನೂ ಕೊಡುವವನಾಗಿದ್ದಾನೆ, ಪ್ರಕೃತಿಯಲ್ಲಿ ಅವನೇ ನಿಂತಿದ್ದಾನೆ, ಪ್ರಕೃತಿ ಪುರುಷ ಅವನೇ, ಪುರುಷೋತ್ತಮ ಅವನೇ, ಪ್ರತಿಯೊಂದು ಅವನೇ ಆಗಿದ್ದಾನೆ. ಅಂದರೆ ಅರ್ಥ ಏನು, ಪ್ರತಿಯೊಂದರ ಒಳಗೂ ಅವನಿದ್ದಾನೆ, ಇದ್ದು ಅವನು ಕೊಡುವುದು ನಮ್ಗೆ ಏನೇನು ಸಿಗ್ತಾ ಇದೆ ಅವನು ಪ್ರತ್ಯಕ್ಷವಾಗಿ ಕಾಣಿಸದೇ ಇದ್ದರೂ ಆ ಯಾವುದು ಯಾವುದು ನಮಗೆ ಬರ್ತಾ ಇದೆ ಸಿಗ್ತಾ ಇದೆ ನಮಗೆ ಕೈಗೆ ಬರ್ತಾ ಇದೆಯೋ ಅದೆಲ್ಲವೂ ಕೂಡ ಅವನಿಂದಲೇ ಬಂದಿದೆ ಅನ್ನುವ ಜ್ಞಾನಿಗಳಿಗೆ ಯೋಗಿಗಳಿಗೆ ಇರುತ್ತೆ. ಮಿಕ್ಕವರು ಅದನ್ನು ಚಿಂತನೆ ಮಾಡಬೇಕು. ಮೊದಲು ಶಾಸ್ತ್ರಗಳಿಂದ ನಾವು ತಿಳಿಯಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಆಮೇಲೆ ಮನನದಿಂದ ಅದನ್ನು ಅರ್ಥ ಮಾಡ್ಕೋಬೇಕು, ಆಮೇಲೆ ಈ ಶ್ರವಣಾದಿಗಳು ಅದನ್ನು ನಮಗೆ ಶಬ್ದ ಪರಿಚಯ ಮಾತ್ರ ಮಾಡಿಕೊಡತ್ತೆ. ಶಬ್ದ ಪರಿಚಯ ಆದ ಮೇಲೆ ಮನನಾದಿಗಳಿಂದ ಮಾತ್ರ ಅದು ನಾವು ಜೀರ್ಣ ಮಾಡ್ಕೋಬೇಕು. ಅದರಿಂದ ಈ ಸರ್ವಶಬ್ದ ಅತ್ಯಂತ ಪ್ರಮುಖವಾದ ಶಬ್ದ ಆಗಿದೆ, ಅದನ್ನು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಇನ್ನೊಂದು ಶಬ್ದ, ಅವನು ಎಲ್ಲ ಶಬ್ದಗಳಿಂದ ಅಂದರೆ ವೇದವಾಂಗ್ಮಯ, ಮುಖ್ಯವಾಗಿ ವೇದವಾಂಗ್ಮಯಗಳು ಮಾತ್ರ ಅಲ್ಲದೆ ಮಹಾಭಾರತ ರಾಮಾಯಣ ಇತ್ಯಾದಿ ಆ ವೇದವಾಂಗ್ಮಯಕ್ಕೆ ಅನುಗುಣವಾಗಿರುವ ಎಲ್ಲ ಶಬ್ದ ಸಂಚಯದಿಂದ ಎಲ್ಲ ಶಬ್ದಗಳಿಂದ ಮುಖ್ಯ ಪ್ರತಿಪಾದ್ಯನಾಗಿದ್ದಾನ. ಆದ್ದರಿಂದಲೂ ಅವನು ಸರ್ವ ಅಂದರೆ ಸರ್ವ ಶಬ್ದ ಪ್ರತಿಪಾದ್ಯ, ಸರ್ವಶಬ್ದ ವಾಚ್ಯ, ಹೀಗೆ ಸರ್ವ ಅನ್ನುವ ಹೆಸರು ಭಗವಂತನ ವ್ಯಕ್ತಿತ್ವದ ಅನೇಕ ವಿಧವಾದ ಮುಖಗಳನ್ನು ಅಂದರೆ ಅವನು ಹೇಗೆ ಹೇಗೆ ಈ ಸರ್ವತ್ವವನ್ನು ನಿರ್ವಹಣೆ ಮಾಡ್ತಾನೆ ಅನ್ನುವುದನ್ನು ನಮಗೆ ಸಾಧಕರಿಗೆ ತಿಳಿಸಿಕೊಡ್ತಾನೆ. ಆದ್ದರಿಂದ ಈ ಭಗವಂತ ಅದನ್ನೇ ಹೇಳ್ತಾನೆ, ಭಗವಂತ ಈ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ. ಭಗವಂತನ ಈ ಸರ್ವತ್ವದ ಜ್ಞಾನ ಇದೆ ನೋಡ್ರಿ, ಅದು ಯಾವಾಗಾದರೆ ಪೂರ್ಣ ಆಗತ್ತೋ ಆವಾಗಲ ಒಂದು ಸಾಧನೆ ಪೂರ್ಣ ಆದಂತೆ. ಇದು ಈ ಶಬ್ದ ಪೂರ್ಣ ಜೀರ್ಣ ಮಾಡಿಕೊಂಡ್ರೆ ಸಾಧನೆ ಪೂರ್ಣ ಆದಂತೆ. ಆದ್ದರಿಂದ ಈ ಶಬ್ದ ಅತ್ಯಂತ ಪ್ರಮುಖ. ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಹೇಳುವಂತಹದ್ದು 7ನೇ ಅಧ್ಯಾಯದಲ್ಲಿ ಬರುತ್ತೆ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ಮುಂಚೆ ನಾವು ಭಗವಂತ ಅವನು ಸರ್ವ ದುರ್ಲಭ ಅಂದರೆ ಈ ಸರ್ವಶಬ್ದ ಸರ್ವ ಅನ್ನುವ ಶಬ್ದದಿಂದ ಭಗವಂತ ಭಕ್ತರಿಂದ ತಿಳಿಯಲ್ಪಡುವುದು ಅತ್ಯಂತ ಕಷ್ಟವಾದ ವಿಷಯ ಭಕ್ತರಿಗೆ ಅಂತೇಳಿ. ಆದ್ದರಿಂದ ಇಲ್ಲಿ ಭಗವಂತ ಅವನು ಸರ್ವ ಅಂತ ತಿಳಿಯುವುದಕ್ಕೆ ನಮಗೆ ಎಷ್ಟು ಜನ್ಮಗಳು ಬೇಕು ಅಂತೇಳಿ. ಇಷ್ಟು ಈ ಸರ್ವಶಬ್ದದಿಂದ ನಾವು ಅನೇಕ ಶಾಸ್ತ್ರ ವಿಷಯಗಳನ್ನು ಜೀರ್ಣ ಮಾಡಿಕೊಳ್ಳಕ್ಕೆ ಅವಕಾಶವಿದೆ. ಅದರಿಂದ ಜಸ್ಟ್ ಮುಂದಿನ ಇದರದಲ್ಲಿ ಇನ್ನೊಂದು ಕೂಡ ನಾನು ಈ ನಾವು ಸರ್ವವೇದ ಪ್ರತಿಪಾದ್ಯ ಸರ್ವಶಬ್ದ ಪ್ರತಿಪಾದ್ಯ ಅಂತ ಹೇಳಿದಾಗ ಅಲ್ಲಿ ಇನ್ನೊಂದು ವಿಷಯ ಹೇಳಲಿಕ್ಕೆ ಮರೆತುಬಿಟ್ಟೆ. ಆ ಶಬ್ದ ಬರುವುದು ಒಂದು ಇನ್ನೊಂದು ರೀತಿಯಲ್ಲಿ ಉತ್ಪನ್ನವಾಯಿತು. ಅದು ಸರ್ವ ಅಂತ ಹೇಳಿದ್ರೆ ವೇದ ಶಾಸ್ತ್ರಗಳು ಅವುಗಳಲ್ಲಿ ರವ ಅಂದ್ರೆ ಧ್ವನಿ ಅಂತೇಳಿ, ಶಬ್ದಗಳು ಶಬ್ದಕ್ಕೆ ರವ ಅಂತ ಕರಿತೀವಿ. ರವ ಅದಕ್ಕೆ ನೀರವ ಅಂದ್ರೆ ಸೈಲೆನ್ಸು, ರವ ರವ ಅಂತ ಹೇಳಿದಾಗ ಶಬ್ದ ಅನ್ನುವ ಅರ್ಥ ನಾವು ಬಹಳ ಕಡೆ ಬಳಸ್ತೀವಿ. ರಾವಗಳು ರವಗಳು ಅಂದರೆ ಶಬ್ದಗಳು ಅಂತ ನಾವು ಪ್ರಯೋಗ ಮಾಡ್ತೀವಿ. ಅದರಿಂದ ರವ ಶಬ್ದಕ್ಕೆ ಶಬ್ದ ಅಂತಲೇ ಅರ್ಥ ಇದೆ. ಆದ್ದರಿಂದ ಭಗವಂತ ಸರವ ಎಲ್ಲ ಶಬ್ದಗಳಿಂದ ತಿಳಿಯಲ್ಪಡುವವನು. ಆದ್ದರಿಂದ ಸರವ ನೋಡ್ರಿ, ಸರ್ವ ಶಬ್ದ ನೋಡ್ಲಿ, ಸ ಪ್ಲಸ್ ಋ ಪ್ಲಸ್ ವ, ಸರವ ಅಂತ ಹೇಳಿದ್ರೆ ಸರವ. ಈ ಸರವ ಶಬ್ದವೇ ಅಂದರೆ ರವಗಳಿಂದ ವೇದ ಶಬ್ದಗಳಿಂದ ತಿಳಿಯಲ್ಪಡ್ತಾನಾದ್ದರಿಂದ ಅವನು ಸರವ, ರವಗಳಿಂದ ತಿಳಿಯಲ್ಪಡುವವನು ಸರವ, ರವ ಸಹಿತ ಅಂತೇಳಿ. ಈ ಸರವ ಶಬ್ದನಲ್ಲಿಯೇ ಒಂದು ಕೆಲವು ವ್ಯಾಕರಣ ಸೂತ್ರಗಳ ಮೂಲಕದಿಂದ ರಕಾರದಲ್ಲಿ ಅಕಾರ ಲೋಪ ಆಗತ್ತೆ. ಸ ರ ವ ಅಂತ ಹೇಳಿದಾಗ ರ ನಲ್ಲಿ ರ ಪ್ಲಸ್ ಆ ಪ್ಲಸ್ ವ ಇದೆ. ಸ ಅಂದ್ರೆ ಸ ಪ್ಲಸ್ ಆ, ರ ಅಂದ್ರೆ ರ ಪ್ಲಸ್ ಆ, ವ ಅಂದ್ರೆ ವ ಪ್ಲಸ್ ಆ, ಸ ವ ಹಾಗೆ ಅದರಲ್ಲಿರುವ ಅಕಾರಗಳ ಹಾಗೆ ಇರುತ್ತೆ. ರಕಾರದಲ್ಲಿ ಇರುವ ಅಕಾರ ಅಂದ್ರೆ ರ ಪ್ಲಸ್ ಅ ಅಂತ ಹೇಳಿದಾಗ ಆ ಅಕಾರ ಲೋಪವಾದರೆ ಏನಾಗುತ್ತೆ ನೋಡಿ, ಸ ರ ಅಕಾರ ಲೋಪವಾದರೆ ವ, ಅದೇ ಸರ್ವ. ಸೊ ಸರ್ವ ಶಬ್ದವೇ ಸರ್ವ ಶಬ್ದವಾಗುತ್ತೆ ವಿತ್ ಸಮ್ ರೂಲ್ಸ್, ಕೆಲವು ವ್ಯಾಕರಣ ರೂಲ್ಸ್ ಅನ್ನು ಉಪಯೋಗಿಸಿಕೊಂಡು. ಇದು ಅಂದ್ರೆ ಸಾಮಾನ್ಯ ರೂಲ್ಸ್ ಅಲ್ಲ, ಇವು ಸ್ಪೆಷಲ್ ಕೈಂಡ್ ಆಫ್ ರೂಲ್ಸ್. ಅದರ ಮೂಲಕವಾಗಿ ಅಕಾರ ಲೋಪವಾಗಿ ಸರ್ವ ಶಬ್ದ ಸರ್ವ ಶಬ್ದ ಆಗುತ್ತೆ. ಅಂದ್ರೆ ಸರ್ವ ಶಬ್ದ ಪ್ರತಿಪಾದ್ಯನಾದವನೇ ಸರ್ವನಾಗಿದ್ದಾನೆ. ಸರ್ವ ಶಬ್ದ ಪ್ರತಿಪಾದ್ಯ ಸರ್ವ ಶಬ್ದನ ಪ್ರತಿಪಾದ್ಯನಾಗಿ ಸರ್ವ ಶಬ್ದ ಪ್ರತಿಪಾದ್ಯ ಆಗಿದ್ದಾನೆ. ಆದ್ದರಿಂದ ಸರ್ವ ಅನ್ನುವುದು ಆ ವಿಧವಾಗಿ ವೇದಾಖ್ಯ ರವಸಹಿತತ್ವಾತ್ ವೇದಗಳನ್ನುವ ರವಗಳು ಶಬ್ದಗಳಿರುವವನಾದ್ದರಿಂದ ಅವನಿಗೆ ಸರ್ವ ಸರ್ವ ಅಂತ ಹೆಸರಿದೆ ಅಂತ ಹೇಳಿ ಅಲ್ಲಿ ಅದೊಂದು. ಅದಾದ ಮೇಲೆ ಈಗ ನಾವು ನೋಡಿದ್ದು ಭಗವಂತ ಅವನು ಎಲ್ಲದರ ಒಳಗೆ ಪ್ರತಿಪಾದ್ಯನಾಗಿದ್ದಾನೆ. ಅವನನ್ನು ತಿಳ್ಕೊಳ್ಳೋದು ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅನ್ನುವ ಗೀತಾ ಶ್ಲೋಕದಲ್ಲಿ ಆ ಸರ್ವ ಅನ್ನುವ ಶಬ್ದವನ್ನು ತಿಳಿದ ಮಹಾತ್ಮರು ಬಹಳ ಕಡಿಮೆ. ಇದು ಬಹಳ ಗಹನವಾದ ಬಹಳ ಆಳವಾದ ಶಬ್ದವಾಗಿದೆ ಅಂತೆಲ್ಲ ಅಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಇನ್ನೂ ಕೆಲವು ವಿಚಾರಗಳಿದೆ. ಸೊ ನಾನು ಅದನ್ನು ಬೇಕಂದ್ರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಅದನ್ನು ಕಂಟಿನ್ಯೂ ಮಾಡೋಣ. ಇಲ್ಲಿವರೆಗೂ ನಾನು ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.